ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜರ ಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನೋಟ್ಸ್ ಬರ್ಸ್ಬೇಕಲ್ಲ. ಎರಡು ಕೋಶಗಳ ಅನ್ನಮಯ ಪ್ರಾಣಮಯ ಎಂಬ ಎರಡು ಕೋಶಗಳ ಒಳಹೊರವೆ ಒಳಗೂ ಹೊರಗೂ ವ್ಯಾಪಿಸಿ ಇರುವಂಥದ್ದು ಮನೋಮಯ ಕೋಶ. ಈ ಮನೋಮಯ ಕೋಶಕ್ಕೆ ಸರ್ವತ್ರ ವ್ಯಾಪ್ತನಾದ ಭಗವಂತ ಸಂಕರ್ಷಣ ರೂಪದಿಂದ ಐದು ಸುಲಕ್ಷದ ಶೋಭನಕರವಾದ ಸು ಅಂದ್ರೆ ಶೋಭನಕರವಾದ ಐದು ಲಕ್ಷದ ಅರವತ್ತೆರಡು ಸಾವಿರದ ಅರ್ಥ ಅರವತ್ತೆರಡು ಸಾವಿರದ ಏಳು ಅಧಿಕ ಶತ ಏಳು ಹೆಚ್ಚಾದ ನೂರು ಎಂದರೆ ನೂರ ಏಳು ರೂಪಗಳ ತನ್ನದೇ ಆದ ರೂಪಗಳ ಧರಿಸಿ ಪ್ರಕಟ ಮಾಡಿ ಮನೋಮಯನು ಮನೋಮಯ ಕೋಶಕ್ಕೆ ಧಾರಕನು ಪೋಷಕನೂ ಚೇಷ್ಟಕನೂ ಆದ್ದರಿಂದ ಮನೋಮಯ ಎಂದು ಅರವಿದೂರನು ದೋಷ ವಿದೂರನಾದ ಭಗವಂತ ಕರೆಸುವನು ಕರೆಸಿಕೊಂಬ ಕರೆಸಿಕೊಳ್ಳುತ್ತಾ ಇದ್ದಾನೆ. ಇಲ್ಲಿ ವಿಶೇಷ ಧರ್ಮ ಭೋಜನ ಮಾಡುವಾಗ ನಮ್ಮ ಐದು ಕೋಶಗಳಲ್ಲಿ ವಿಶೇಷವಾಗಿ ಮನೋಮಯ ಕೋಶದಲ್ಲೂ ಭಗವಂತನನ್ನ ದೋಷ ದೂರ ಎಂದು ಚಿಂತನೆ ಮಾಡಿ ಪದಾರ್ಥಗತ ಭಗವದ್ ರೂಪಗಳನ್ನು ದೋಷ ದೂರ ಎಂದು ಚಿಂತನೆ ಮಾಡಿ ಭೋಜನ ಮಾಡುವುದರಿಂದ ಆಯಾ ಪದಾರ್ಥಗಳಲ್ಲಿರುವ ದೋಷಗಳು ನಮ್ಮ ಪ್ರಾರಬ್ಧ ಕರ್ಮಾನುಸಾರ ಆಯಾ ಪದಾರ್ಥಗಳಲ್ಲಿರುವ ದೋಷಗಳು ಕಮ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ಆಯಾ ಪಾಪಗಳಿಗೆ ಅನುಸಾರ ಆಯಾ ಕೋಶಗಳಲ್ಲಿರುವ ನಮ್ಮ ಪಾಪಗಳಿಗೆ ಏನ್ ಬರ್ತೀರ
ಆಯಾ ಪಾಪಗಳಿಗೆ
ಆಯಾ ಪಾಪಗಳಿಗೆ ಅನುಸಾರ ಆಯಾ ಕೋಶಗಳಲ್ಲಿರುವ ಸಕಲ ದೋಷಗಳು ನಿವಾರಣೆ ಆಗಿ ಆ ಕೋಶಗಳ ಮೂಲಕ ಭಗವಂತ ಉತ್ತಮವಾದ ಸಾಧನೆಯನ್ನು ಪರಿಪೂರ್ಣಗೊಳಿಸುತ್ತಾನೆ. ಆದ್ದರಿಂದ ಅವಶ್ಯವಾಗಿ ಭೋಜನ ಕಾಲದಲ್ಲಿ ಕ್ಷಣ ಕ್ಷಣಕ್ಕೂ ತುತ್ತು ತುತ್ತಿಗೂ ದೇವರನ್ನು ದೋಷವಿದೂರ ಎಂದು ಕಡ್ಡಾಯವಾಗಿ ಚಿಂತಿಸಲೇಬೇಕು, ಕಡ್ಡಾಯವಾಗಿ ಚಿಂತಿಸಲೇಬೇಕು. ಎಲ್ಲ ತಿಳ್ಕೊಂಡಿದ್ದರೂ ಭೋಜನ ಕಾಲದಲ್ಲಿ ಈ ಚಿಂತನಾಪೂರ್ವಕ ಭೋಜನ ಮಾಡದಿದ್ದರೆ ಆ ಜ್ಞಾನ ಸಾರ್ಥಕವಾಗಲ್ಲ. ಅನರ್ಥಕಾರಿ ಆಗುತ್ತೆ. ತುಪ್ಪದಂತೆ ಅದಕ್ಕೂ ಬರ್ಕೊಳ್ಳಿ. ಹೇಗೆ ತುಪ್ಪ, ಒಳ್ಳೆ ತುಪ್ಪ ಚೆನ್ನಾಗಿ ತಗೊಂಡರೆ ಶರೀರಕ್ಕೆ ಒಳ್ಳೆಯದು, ಶಾಸ್ತ್ರದಲ್ಲಿ ಹೇಳಿದ್ದರೂ ಶಾರೀರಿಕ ಕಷ್ಟ ಪಡದೆ ಇದ್ದರೆ ಆ ತುಪ್ಪವೇ ಮರಣಕ್ಕೆ ಕಾರಣ ಆಗುತ್ತೆ. ಹಾಗೆಯೇ ನಾವು ಪಡ್ಕೊಂಡ ದಿವ್ಯ ಜ್ಞಾನವು ಅನುಷ್ಠಾನಕ್ಕೆ ತಾರದಿದ್ದರೆ ಅಹಂಕಾರದ ಪ್ರವೃತ್ತಿ ಎಂಬ ಮರಣಕ್ಕೆ ಕಾರಣವಾಗುತ್ತೆ. ಪ್ರವೃತ್ತಿ ಎಂಬ ಮರಣಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಅಹಂಕಾರದಿಂದ ಕೂಡಿಕೊಂಡು ಯಾರಾದ್ರೆ ಮಾತಾಡ್ತಾ ಇರ್ತಾರೋ ರಾಯರು ಮೊದಲಾದವರು ಮುಂದೆ ನೋಡ್ತಾರಂತೆ, ಅಯ್ಯೋ ಹೆಣ ಬರ್ತಾ ಇದೆಯಲ್ಲ ಅಂತವ್ರಿಗೆ ಕಾಣ್ತಾರೆ. ಸ್ವಲ್ಪ ಮನುಷ್ಯರಲ್ಲ, ಹೆಣ ಬರ್ತಾ ಇದೆ. ಯಾಕಂದ್ರೆ ಇವನಲ್ಲಿ ಪ್ರಾಣನೇ ಇಲ್ಲ, ಪ್ರಾಣ ಇಲ್ಲದ್ದು ಹೆಣ. ಪ್ರಾಣ ಏನು, ದೇವರೇ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಇದ್ರೆ ಅದು ಪ್ರಾಣ. ಈ ಜ್ಞಾನಲ್ಲೇ ಏನಾಯಿತು, ಅನುಷ್ಠಾನ ಹಿಡಿದಿದ್ರೆ ನಂಗೊತ್ತು 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 ಅಂತ ಬರ್ತಾ ಇರುತ್ತೆ. ಅದೇನಾಯ್ತು, ನಾನು 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 ಶುರು ಆಗಿ ಅದು ಹೆಣ ಅಂತೆ ಮಾಡಿಬಿಡುತ್ತೆ. ಇದು ನಾನಲ್ಲ ಹೇಳಿದ್ದು, ಇದು ಸ್ಮೃತಿಕಾರರು ಹೇಳ್ತಾರೆ, ಮನುಸ್ಮೃತಿಕಾರರು ಹೇಳ್ತಾರೆ. ಅದ್ಭುತವಾದ ವಾಕ್ಯ ಇದು. ಏನ್ ಬರ್ದ್ರಿ, ಕಾರಣ ಆಗುತ್ತೆ. ಹಾಗೆಯೇ ವಾಸುದೇವನು ಎರಡನೇ ಇನ್ನೊಂದು ಶ್ಲೋಕದ ಅರ್ಥ ಅದಕ್ಕೆ, ವಾಸುದೇವನು ವಾಸುದೇವ ರೂಪಿಯಾದ ಬಿಂಬ ವಿಜ್ಞಾನಮಯನೆಂಬ ವಿಜ್ಞಾನಮಯ ಕೋಶಕ್ಕೆ ಧಾರಕನು ಪೋಷಕನು ಚೇಷ್ಟಕನು ಆದ್ದರಿಂದ ವಿಜ್ಞಾನಮಯ ಕೋಶದಲ್ಲಿ ಸರ್ವತ್ರ ವ್ಯಾಪಿಸಿದ್ದರಿಂದ ವಿಜ್ಞಾನಮಯ ಕೋಶ ಅವನ ಅಧೀನದಲ್ಲಿದ್ದರಿಂದ ವಿಜ್ಞಾನಮಯ ಎಂದು ಈ ಪೆಸರಿನಿಂ ಈ ಹೆಸರಿನಿಂದ ರೂಪದಿಂ ರೂಪದಿಂದ ಈ 2000 4000 300 ಮೇಲ್ 300 ಮೇಲೆ 4 × 70 74 ರೂಪದಿಂದ ಮಹದಾದಿ ತತ್ವದಿ ಮಹತ್ತತ್ವ ಮೊದಲಾದ ತತ್ವಗಳಲ್ಲಿ ತತ್ಪತಿಗಳೊಳಗೆ ಆ ತತ್ವ ನಿಯಾಮಕರಾದ ದೇವತೆಗಳೊಳಗೆ ಇಲ್ಲಿ 2 ಪಾಠಾಂತರ ಇದೆ. ಮಹದಾದಿ ತತ್ವ ದಿ ಅಂತ ಒಂದು, ಮಹದಾದಿ ತತ್ವಪ್ಪ ಅಂತ ಒಂದಿದೆ. ತತ್ವಪ್ಪ ಅಂದ್ರೆ ತತ್ವಗಳಿಗೆ ಪತಿ, ತತ್ವದಿ ಅಂತ ಅರ್ಥ ಆಯಿತು. ಈಗ ತತ್ವಪ್ಪ ಅಂತ ಬರ್ಕೊಳ್ಳಿ. ತತ್ವದಿಗಳೊಳಗೆ ಆ ತತ್ವಾಭಿಮಾನಿ ದೇವತೆಗಳೊಳಗೆ ಅಂತ ಬರುದ್ರ ತತ್ವಪ ಆ 2 ನಿಯಾಮಕನಾದ ವಾಸುದೇವ ವ್ಯಾಪಿಸಿಹ ನಿಯಾಮಕನಾಗಿದ್ದಾನೆ. ಈ ಪುರುಷ ನಾಮಕನ ಈ ವಾಸುದೇವ ನಾಮಕ ಭಗವಂತನಿಂದಲೇ ಪ್ರಾದುರ್ಭೂತನಾದ ಪುರುಷ ನಾಮಕ ಭಗವಂತನ ಈ ಪುರುಷ ನಾಮಕ ಭಗವಂತನ ಶುಭ ಮಂಗಳಕರವಾದ ಸ್ವೇದ ಸ್ವೇದಾಪ ಅಂತ ಬರ್ಕೊಳ್ಳಿ. ಸ್ವೇದಾಪ ಅವನಿಂದ ಅಭಿನ್ನವಾದ ಅವನ ಬೆವರಿಗೆ ಪ್ರತಿಮೆಯಾಗಿ ನದಿ ರೂಪದಲ್ಲಿ ಆ ದೇವರನ್ನೇ ಹೊತ್ತುಕೊಂಡು ಹರಿದು ವಿರಾಜ ಎಂದು ಎನಿಸಿದ ಎನಿಸಿದ ಎಂಬುದು ಆ ಪಂಕ್ತಿ. ಎನಿಸಿದ ಅಂದ್ರೆ ಕರೆಸಿದ ರಾಮ ಅಂಬ ರಮಾದೇವಿಯು ರಮಾ ಮಾತೆಯು ತಾನು ಬ್ರಹ್ಮಾಪರೋಕ್ಷಿಗಳಾದವರ ಪರಬ್ರಹ್ಮನನ್ನು ಹೃತ್ಕನರದಲ್ಲಿ ಅಪರೋಕ್ಷದಿಂದ ಅಂದರೆ ಪ್ರತ್ಯಕ್ಷವಾಗಿ ಕಾಣುವಂಥವರ ಲಿಂಗಾಂಗ ಲಿಂಗ ದೇಹವನ್ನು ಕೆಡಿಸುವಳು ಭಂಗವಾಗುವುದಕ್ಕೆ ಕಾರಣಳಾಗುತ್ತಾಳೆ. ಇಲ್ಲಿ ವೈಕುಂಠದ ಸುತ್ತೂ ಪರಿಖಾರೂಪದಿಂದ ಪರಿಖಾರೂಪದಿಂದ ಬ್ರಾಕೆಟ್ ಅಲ್ಲಿ ಸುತ್ತುವರೆದ ನದಿಯ ರೂಪದಿಂದ ಇರುವ ವಿರಜಾ ನದಿಯನ್ನು ಕುರಿತು ಹೇಳಿ ಆ ಪುರುಷನಾಮಕನೇ ನಮ್ಮ ವಿಜ್ಞಾನಮಯ ಕೋಶದಲ್ಲಿರುವುದರಿಂದ ವಿಜ್ಞಾನಮಯ ಕೋಶದಲ್ಲಿ ಇರುವುದರಿಂದ ವಿಜ್ಞಾನಮಯ ಕೋಶವೇ ವೈಕುಂಠ. ಇಲ್ಲಿರುವ ಸ್ವಾಮಿಯ ಬೆವರನ್ನು ಹೊತ್ತುಕೊಂಡು ನಮ್ಮ ಶರೀರದಲ್ಲೇ ಹರಿಯುವವಳು ಇನ್ನೊಂದು ರೂಪದ ವಿರಜಾ ನದಿಯ ಆಕಾರದ ದೇವರ ಬೆವರಿನ ಪ್ರತಿಮೆಯಾದ ದೇವರ ಪ್ರತಿಮೆಯಾದ ದೇವರ ಬೆವರಿನ ಪ್ರತಿಮೆಯಾದ ರಮಾದೇವಿಯು ದೊಡ್ಡದಾಯ್ತಾ ಫಾಸ್ಟ್ ಆಯ್ತಾ? ಏನು ಬರೆದೇನೆ? ರಮಾದೇವಿಯು ಭೋಜನ ಕಾಲದಲ್ಲಿ ವಿಜ್ಞಾನಮಯ ಕೋಶದಲ್ಲಿ ವಾಸುದೇವನನ್ನು ಅವನ ಬೆವರನ್ನು ಹೊತ್ತ ತನ್ನನ್ನು ಯಾರು ನೆನೆಯುತ್ತಾರೋ ಅವರಿಗೆ ಮಾತ್ರ ಲಿಂಗಾಂಗ ಈ ಲಿಂಗದೇಹವು ಲಿಂಗಾಂಗ ಎದುರಿಗೆ ಈ ಲಿಂಗದೇಹವು ಅರ್ಥದಲ್ಲೇ ಲಿಂಗಾಂಗ ಅಂದ್ರೆ ಈ ಲಿಂಗದೇಹವು ಶಿಥಿಲ ಆಗುವಂತೆ ಮಾಡುತ್ತಾಳೆ. ದೇವರ ಒಂದು ರೂಪದೊಳಗೆ ಅನಂತ ರೂಪಗಳು ಇರುತ್ತವೆ. ಎಂಬ ಪ್ರಮಾಣದಿಂದ ನಮ್ಮ ಶರೀರದ ವಿಜ್ಞಾನಮಯ ಕೋಶದಲ್ಲಿರುವ ವಾಸುದೇವನಿಗೂ ಬೆವರು ಅದನ್ನು ಹೊರಿಯುವುದಕ್ಕೆ ಹೊತ್ತುಕೊಂಡಿರುವುದಕ್ಕೆ ಹೊರುವುದಕ್ಕ ಸರಿ ಸರಿ ನಿಮ್ಮ ಕನ್ನಡವೇ ಹೇಳ ಹೊತ್ತುಕೊಂಡಿರುವುದಕ್ಕೆ ಅಥವಾ ಹೊತ್ತುಕೊಂಡು ಹರಿಯುವುದಕ್ಕೆ ನಂದು ಸೇರಿಸ್ಬಿಡಪ್ಪ ಹೊತ್ತುಕೊಂಡು ಹರಿಯುವುದಕ್ಕೆ ರಮಾದೇವಿಯು ಇರಲೇಬೇಕಲ್ಲವೇ? ಇತ್ತಾಳ ಅನ್ನೋರಿಗೆ ಕ್ವಶನ್ ಮಾರ್ಕ್ಗೆ ಆನ್ಸರ್ ಇದೆ. ಅಲ್ಲಿ ವಿರಜ ಇದೆ, ಇಲ್ಲಿ ವಿರಜ ಅಂತ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಇಲ್ಲ, ಇರಲೇಬೇಕಲ್ವ? ಅದು ಎಲ್ಲೆಲ್ಲಿದ್ರೆ ಅಲ್ಲಿ ವಿರಜ ಅಂದ್ರೆ ಹರಿತಾನೆ ಇರ್ತಾಳೆ. ಆದ್ದರಿಂದ ಭೋಜನ ಕಾಲದಲ್ಲಿ ಈ ವಿರಜಾನದಿಯ ಚಿಂತನೆಯಿಂದ ಸಾಧನೆಗೆ ಬರುವ ವಿಘ್ನಗಳು ಅತಿ ತೀವ್ರವಾಗಿ ಧ್ವಂಸ ಆಗುವುದಲ್ಲದೆ ಉತ್ಸಾಹಕರವಾದ ಉನ್ನತ ಮಟ್ಟದ ಅಪರೂಪದ ಸಾಧನೆಗಳು ನಮ್ಮಿಂದ ಭಗವಂತ ಮಾಡಿಸುತ್ತಾನೆ. ಭೋಜನ ಕಾಲದಲ್ಲಿ ಇದೆಲ್ಲ ಹೇಳಿದ್ದೀರಲ್ಲ, ತಿಳ್ಕೊಂಡಿವಲ್ಲ, ಸಾಕಲ್ಲ ಅಂದರೆ ಮರೆತು ಹೋಗುವುದು ನಮ್ಮ ಧರ್ಮ. ಬರ್ಕೊಂಡರೆ ಇಲ್ಲ, ಬರ್ಕೊಂಡದನ್ನ ಮತ್ತು ಓದಿದರೆ ನೇ ಆಗ ಮತ್ತು ಹೇಳಿದ್ದು ನೆನಪಾಗುತ್ತೆ, ಇಲ್ಲದಿದ್ರೆ ಹೇಳಿದ ಕಾಲಕ್ಕೆ ಆರೋಗ್ಯದ್ದು. ಅದಕ್ಕೆ ನಾ ಬರೆಸ್ತಾ ಇದ್ದೆ, ಇಲ್ಲೇ ಬರೆಸಲ್ಲ ಅಲ್ವಾ. ಇಲ್ಲದಿದ್ರೆ ಈ ಬರೆದದ್ದೆಲ್ಲ ಇನ್ನು ಸ್ವಲ್ಪ ಕಾಲ ಆದ ಮೇಲೆ ನಿಮ್ ಮಕ್ಕಳು ಮೊಮ್ಮಕ್ಕಳು ನೀವು ಬರೆದದ್ದನ್ನ ನೋಡಿದರೆ ಅವರು ಈ ಹಾದಿಯಲ್ಲಿ ಬಂದಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ ಅಲ್ವಾ, ಎಂತ ಚೆನ್ನಾಗಿದೆ ಅಂತ ಆನಂದ ಪಡ್ತಾರೆ. ಮತ್ತೆ ಅವ್ರಿಗೆ ನೀವು ಒಂದು ಗಿಫ್ಟ್ ಕೊಡಬೇಕಲ್ಲ, ನಿಮ್ಮವರಿಗೆ ಹೆಚ್ಚುವರು ಕಷ್ಟಪಡ್ತಾರೆ, ಸಾಕು ಚೆನ್ನಾಗಿದೆ. ಏನ್ ಬರ್ದ್ರಿ? ಭೋಜನ ಕಾಲದಲ್ಲಿ ನಾವು ಚಿಂತನೆ ಈ ರೀತಿ ನಾವು ಚಿಂತನೆ ಮಾಡಿದ್ದರಿಂದ ಚಿಂತನೆ ಎಲ್ಲಿ ಪ್ರಕಟವಾದ ಭಗವದ್ ರೂಪಗಳು ಭೋಜನ ಪದಾರ್ಥದಲ್ಲಿರುವ ಸೂಕ್ಷ್ಮ ರಸಗಳಲ್ಲಿರುವ ಭಗವಂತನ ರೂಪಗಳ ಜೊತೆಗೆ ಸೇರಿ ಅಂದ್ರೆ ನಾವು ಚಿಂತನೆ ಮಾಡಿದ ಚಿಂತನೆಯಲ್ಲಿರುವ ರೂಪಗಳು ರಸರೂಪಗಳ ಜೊತೆಗೆ ಸೇರಿ ವಿಜ್ಞಾನಮಯ ಕೋಶದ ಸುತ್ತು ಹಾಗೆಯೇ ನಮ್ಮ ದೇಹದ ಸುತ್ತೂ ಹರಿಯುವ ಪಿಂಡಾಂಡಗತ ವಿರಜಾ ನದಿಯ ಒಳಗಿರುವ ಪುರುಷ ರೂಪದಿಂದ ಐಕ್ಯವಾಗಿ ಅದ್ಭುತ ಫಲಗಳನ್ನು ಕೊಡುತ್ತಾನೆ. ಈ ಚಿಂತನೆ ಇಲ್ಲದೆ ಊಟ ಮಾಡಿದವರ ಶರೀರದಲ್ಲೂ ವಿರಜಾರೂಪದಿಂದ ಲಕ್ಷ್ಮೀದೇವಿ ಇದ್ದರೂ ಚಿಂತನೆ ಮಾಡದೇ ಇದ್ದದ್ದರಿಂದ ಈ ರೀತಿಯಾದ ಫಲಗಳನ್ನು ಕೊಡುವುದಿಲ್ಲ. ಆದ್ದರಿಂದ ಆ ಕಾಲಕ್ಕೆ ಕ್ಷಣ ಕ್ಷಣದಲ್ಲಿ ಈ ಚಿಂತನೆ ಅತ್ಯವಶ್ಯಕ ಎಂದು ದಾಸರ ಹೃದಯ ಶ್ರೀಕೃಷ್ಣಾರ್ಪಣಮಸ್ತು. ಹೃದಯ ಅಂದ್ರೆ ಭಾವ. ಯಾಕಂದ್ರೆ ಚೂರು ಮೈಸೂರಿಗೆ ಹೋಗ್ಬೇಕಾಗ್ತಾ ಇದೆ ನಂತರ, ಮತ್ತು 30ನೇ ತಾರೀಕು ನಾಳೆ